ಜೀವ ಜಗತ್ ಹಾಳಾದಾಗಲೇ. ಅದಕ್ಕೆ ಮನೆಯ ಯಜಮಾನಿ ಎಂಥ ಪ್ರಸಂಗ ಬಂದರೂ ಕೂಡ ಅಡಿಗೆ ಜವಾಬ್ದಾರಿ ತಾನೇ ಹೊರಬೇಕಂತೆ. ತಿನ್ನೋದು ಯಾರದನ? ತನ್ನ ಗಂಡ ಮಕ್ಕಳು ತಿನ್ನೋದು. ಗಂಡಿಗೆ ಅಪಾಯ ಆದರೂ ತನಗೆ ಕೆಟ್ಟದ್ದು, ಮಕ್ಕಳಿಗೆ ಅಪಾಯ ಆದರೂ ತನಗೆ ಕೆಟ್ಟದ್ದು. ಅಂದ್ರೆ 100% ಜವಾಬ್ದಾರಿ ಅದು ಬಂದು. ಅದಕ್ಕೆ ಹೇಳಿದ್ದಾರೆ, ಇಡೀ ಅಡಿಗೆ ವ್ಯವಸ್ಥೆಯ ಮೇಲ್ವಿಚಾರಣೆ ಭೀಮಸೇನಂದು ಅಡಿಗೆ ಮಾಡುವ ಕೆಲಸ ಸಾಕ್ಷಾತ್ ದ್ರೌಪದಿ ದೇವಿಯಾಗಿತ್ತು ಅಂತ ಹೇಳಿದ್ದಾರೆ. ಇವತ್ತು ನಮ್ಮ ಜನಕ್ಕೆ ಒಂದು 200 ರೂಪಾಯಿ ಸಂಬಳ ಬಂದರೆ ಅದರ ಅಡಿಗೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಪಾಪ ಮಹಾರಾಣಿಯವರು, ಸಾಮ್ರಾಣಿ ಅಂತ ವ್ಯಕ್ತಿ ಸ್ವತಃ ಅಡಿಗೆ ಮಾಡ್ತಿದ್ರು ಅಂತ ಅರ್ಥ ಮಾಡಿಕೊಂಡ್ರೆ ಅಡಿಗೆಗೆ ಕೊಡ್ತಕ್ಕಂಥ ಗಮನ ಇಡೀ ನಮ್ಮ ಆರೋಗ್ಯ ಆಯುಷ್ಯ ಎಲ್ಲದಕ್ಕೂ ಮೂಲವಾದ್ದರಿಂದ ಅದನ್ನು ಯಾರು ನೋಡಬೇಕು? ಅದನ್ನ ಎರಡಿರ್ಬೇಕಾದ್ರೆ ಪೂರ್ತಿ ತಿಳುವಳಿಕೆ ಇರಬೇಕು, ಜೊತೆಗೆ ನಡೆಸೋ ಶಕ್ತಿ ಇರಬೇಕು. ಯಾಕಂದ್ರೆ ತಿಳುವಳಿಕೆ ಇರುತ್ತೆ, ನಾನೇನ್ ಮಾಡಲಿ ಅವ್ರು ಹೇಳಿದ್ರೆ ಕೇಳಲೇ ಇಲ್ಲ ಅಂದ್ಬಿಡ್ತಾರೆ. ಇವ್ರು ಹೇಳೋ ಶಕ್ತಿ ಗೊತ್ತಿದೆ, ಹೇಳೋ ಶಕ್ತಿ ಇಲ್ಲ. ಹೇಳೋ ಶಕ್ತಿ ಇದೆ, ತಿಳುವಳಿಕೆನೇ ಇಲ್ಲ. ಆದ್ರೆ ಭೀಮಸೇನ ಎರಡೂ ಉಂಟು, ಬಲನ ಉಂಟು, ಜ್ಞಾನನ ಉಂಟು. ಅಡಿಗೆ ಮನೆಯನ್ನು ಎಷ್ಟು ಜನ ಸೇರಿದ್ದಾರೆ ಗೊತ್ತಾ? ಅಲ್ಲಿ ಕೋಟಿ ಕೋಟಿ ಜನ ಇದ್ದಾರೆ. ಸಾಮಾನ್ಯವಾಗಿ ಮಾಸಲ್ಲಿ ಜನ ಸೇರಿದ್ರು ಅಂದ್ರೆ ಆಸ್ಪತ್ರೆ ಜನ ಹೋದ್ರು ಅಂತಾನೆ ಅರ್ಥ. ಸಮಾರಾಧನೆಯ ಊಟ, ಆಸ್ಪತ್ರೆ ಹೋಗೋದು ಸಾಮಾನ್ಯವಾದ ಪದ್ಧತಿ. ಎಲ್ಲೋ ಒಂದು ಮಠದಲ್ಲಿ ಕೇಳಿರ್ಬೇಕು ಆಶ್ಚರ್ಯ, ಒಂದು 2-3 ವರ್ಷ ಹೊಡೆದ ಹಿಂದೆ ಮಠದ ಹುಡ್ಕೊಂಡು ಊಟ ಮಾಡ್ಕೊಂಡು ಬಂದಿದ್ದಾರೆ 100 ಜನ. 100 ಜನಕ್ಕೂ ಏನೇನೋ ವಿಚಿತ್ರವಾದ ರೋಗಗಳು, ಬಾಯಿ ಎಲ್ಲ ವಾಂತಿ ಆಗದೆ ಒದ್ದಾಡ್ತಾ ಇದ್ದಾರೆ. ಆಸ್ಪತ್ರೆ ಸೇರಿ ಬರಿ ಕುಡಿದಿದ್ದೆ ಹೆಚ್ಚು ಕೆಲವರು. ಆಮೇಲೆ ಇನ್ವೆಸ್ಟಿಗೇಟ್ ಮಾಡಿ ನೋಡಿದರೆ ಅವ್ರು ಹಾಕಿದ ಹೊಳೆಯಲ್ಲಿ ಬೆಕ್ಕಿನ ಬರೀ ಸತ್ತು ಬಿದ್ದಿತ್ತಂದ್ರೆ ಲೆಕ್ಕ ಹಾಕಿ ನೋಡಿ ಎಷ್ಟಾಗಿರ್ಬೋದು. ನ್ಯಾಚುರಲ್ ಎಫೆಕ್ಟ್ ಆಗಿ ಆಗಿದೆ. ಇದೆಲ್ಲಿ ನಾನು ಹೋಟ್ಲಲ್ಲಿ ನಡೆದ ಕಥೆ ಹೇಳ್ತಾ ಇಲ್ಲ, ಇದನ್ನ ಯಾವ್ದೋ ಮಠದಲ್ಲಿ ನಡೆದ ಕಥೆ ಇದು. ಇನ್ನು ಹೋಟ್ಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಲೆಕ್ಕ ಹಾಕಿ. ಮಠದಲ್ಲಿ ದೇವರ ನೈವೇದ್ಯಕ್ಕೆ ಮಾಡೋ ವ್ಯಕ್ತಿನೇ ಹೀಗಿದ್ರೆ ಇನ್ನ ಜನ ಅವನಿಗೆ ಹೋಟ್ಲಲ್ಲಿ ಹಾಕೋ ದೀರ್ಘಾಯುಷ್ಮಾನ್ ಭವ್ ಅಂತ ಹಾಕ್ತಾನ? ತಿಂದು ಬಡಗು ಅಂತಾರಲ್ಲ ಹಾಗೆ, ದುಡ್ಡು ತಿಂದವರು ಇದ್ರೆಷ್ಟು ಸತ್ತರೆಷ್ಟು, ಬಾಗಿಲಿಗೆ ಅಡ್ಡರು ಸಾಕು, ಕೆಲಸ ಮುಗಿತವರು. ಅಂದ್ರೆ ಇವತ್ತು ಯೋಚನೆ ಮಾಡಬೇಕು. ಇವತ್ತು ಮನುಷ್ಯ ಆಹಾರವನ್ನು ಎಂದು ಕೆಡಿಸ್ಕೋತಾನೋ ಅವನ ಜೀವ ಸರ್ವಸ್ವ ಮಾಡ್ಕೊಂಡಾಗ. ಈ ಮಡಿಮೈಲಿಗೆ ಮಾಡಿದ್ದು ಸುಮ್ಮನೆ ಪ್ರದರ್ಶನಕ್ಕೆ ಮಾಡಲಿಲ್ಲ, ಕೂಗಾಟಕ್ಕೆ ಮಾಡಲಿಲ್ಲ. ದೇವ್ರು ಕೊಟ್ಟ ದೇಹ ಕೋಟಿ ಕೋಟಿ ರೂಪಾಯಿ ಕೊಟ್ಟರು ವಾಪಸ್ ಬರೋದಿಲ್ಲ. ಹೋದ ಒಂದು ಕಣ್ಣಲ್ಲ, ಕಾಲು ಬೆರಳು ಹೋದ್ರೆ ಬರೋದಿಲ್ಲ ವಾಪಸ್. ಒನ್ಸ್ ಫಾರ್ ಆಲ್ ಗಾನ್ ಅದು. ಒಂದು ಸೈನ್ಸ್ ಏನೇ ಕೊಟ್ಟು ಡೂಪ್ಲಿಕೇಟ್ ಹೊರತು ಒರಿಜಿನಲ್ ಕೊಡಕ್ಕೆ ಸಾಧ್ಯ ಇಲ್ಲ. ದೇವ್ರು ಕೊಡೋದು ಮಾತ್ರ ಒರಿಜಿನಲ್ ಹೊರತು ಇದು ಯಾರು ಕೊಟ್ಟರು ಡೂಪ್ಲಿಕೇಟ್ ಅದು ಬಂತು. ಅದು ಟೆಂಪರರಿ ಎಫಿಷಿಯನ್ಸಿ ಅಂತೂ ಇಮ್ಯಾಜಿನ್ ಮಾಡಕ್ಕಾಗುತ್ತೆ. ದೇವ್ರು ಕೊಟ್ಟ ಇದಕ್ಕೂ ಸಂಬಂಧನೇ ಇಲ್ಲ. ಅಂತ ದೇಹ ಮಾಡಿಕೊಳ್ಳಕ್ ಬರೋದಿಲ್ಲ, ಹಾಳಾಗಿ ಹೋಗಿ ಇಟ್ಕೊಳ್ಳಕ್ ಬರಬಾರ್ದ ನಮಗೆ. ದೇವ್ರು ಕೊಟ್ಟ ದೇಹ ಮೇಂಟೈನ್ ಮಾಡಕ್ ಏನರ್ಥ? ಗ್ಯಾಸ್ ಮೇಂಟೈನ್ ಮಾಡ್ತಾನೆ, ಆ ಸ್ಟೌ ಮೇಂಟೈನ್ ಮಾಡ್ತಾನೆ, ಏನೇನೋ ಮೇಂಟೈನ್ ಮಾಡ್ತಾನೆ. ಟಿವಿ ವರ್ಷಿ ವರ್ಷಿ ಪೂಜೆ ಮಾಡದೇ ಮಾಡ್ತಿರ್ತಾನೆ ಪಾಪ. ಅದನ್ನು ದೇಹನೇ ಹಾಳು ಮಾಡ್ಕೋತಾನ ಯಾತಿಕ್ಕಿದು. ದೇಹದ ಮೇಂಟೆನೆನ್ಸ್ ಏನು? ಟಿವಿ ಒರೆಸ್ತಾನಲ್ಲ, ದೇಹ ಸ್ನಾನ ಮಾಡಿ ಅದೇ ಮೇಂಟೆನೆನ್ಸ್. ಅದು ಅದಕ್ಕೆ ಅಲಂಕಾರ ಮಾಡ್ತಾನಲ್ಲ, ಗೋಪಿಚಂದ್ರ ಹಚ್ಚಿಕೊಳ್ಳಿ ಅಲಂಕಾರ ಆಯ್ತು. ಅದರಿಂದ ಅದೆಲ್ಲ ಇದು ಮಾಡ್ತಿರೋದೆಲ್ಲ ಏನೂ ಅಲ್ಲ, ದೇವ್ರು ಕೊಟ್ಟ ದೇಹ ಮೇಂಟೈನ್ ಮಾಡ್ಕೊಳ್ಳೋದಷ್ಟೇ. ಇವತ್ತು ನಮಗೆ ತಿಳುವಳಿಕೆ ಇಲ್ಲ, ಆದ್ದರಿಂದನೇ ಆಹಾರ ಅಂದ್ರೆ ಮಹಾನ್ ತಿಳ್ಕೊಂಡ್ಬಿಟ್ಟಿರ್ತೇವೆ. ಅದಕ್ಕೆ ಅತ್ಯಂತ ನಿಪುಣ ವ್ಯಕ್ತಿ ಬೇಕು. ಎಂದೂ ದಾರಿ ತಪ್ಪದವನಾಗ ಬರ್ತಾರೆ, ಎಲ್ಲ ಇರ್ತೇವೆ ಕೆಲವು ಕೆಲವು ಇನ್ನೊಂದು ಚಟ ಏನು ಗೊತ್ತಾ? ಮಾರ್ತಾ ಮಾಡ್ತಾ ಬಾಳೆ ಹಾಕೊಂಡ್ಬಿಡ್ತಾರೆ. ಅದೊಂಥರ ಅಡಿಗೆಯವ್ರು ತಿಂದೆ ದೇವ್ರಿ ಅಂದ್ರೆ ನೈವೇದ್ಯ ಕೇಳ್ಬೇಕು. ಆಮೇಲೆ ಅವಂದೇ ನೈವೇದ್ಯ ಆಗಿಬಿಟ್ಟಿರ್ತಾ. ಇವತ್ತಂತೂ ತಿಂದೆ ಅಡಿಗೆ ಮಾಡೋ ಜನ ಸಿಗೋದೇ ಇಲ್ಲ. ಆ ಸಾರು ನೋಡೋದು ಸ್ವಲ್ಪ ಸರಿ, ಇದನ್ನು ನೋಡೋದು ಹಾಕೋದು, ಸರಿ ಇದನ್ನು ನೋಡೋದು ಹಾಕೋದು. ಯಾವ್ದೇವ್ರ ನೈವೇದ್ಯ ಬರುತ್ತಿದ್ದು ಒಂದು ಅವ್ರು ಹೇಳ್ತಾ ಇಲ್ಲ, ಭಾರಿ ಚೆನ್ನಾಗಿ ಮಾಡ್ಬೇಕಲ್ಲ ಅತಿಥಿಗಳಿಗೆ, ಅದ್ರ ತಿಂದು ಹಾಕಿಬಿಟ್ರಣ ತಪ್ಪದು. ಅದು ರುಚಿ ಹೇಗಿರಬೇಕು ಅಂತ ಕೇಳಿದರೆ, ತಿನ್ನೋರ ರುಚಿ ಅಲ್ಲ, ಭಕ್ತಿಯಿಂದ ಮಾಡಿ ರುಚಿ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ದೇವರಿಗೆ ಮಾಡಬೇಕು ಅಂತ ಮಾಡಿ ದೇವ್ರು ಟೇಸ್ಟ್ ಕೊಡ್ತಾರೆ. ನೀವೇ ತಲೆ ಕೆಡಿಸ್ಕೋತೀರಿ ಅದ್ರ ಬಗ್ಗೆ. ಆ ಕ್ಲೀನ್ಲೆಸ್ ದೇವರಿಗೆ ಏನ್ ಹೇಳಿದಷ್ಟು ರೀತಿಯಲ್ಲಿ ಬೇರೆ ಆಗಿಬಿಡುತ್ತೆ. ದೇವರಿಗೆ ಎಂದೇ ಪ್ಯೂರಿಟಿ ಇರಬೇಕು, ದೇವರಿಗೆ ಎಂದೇ ಅದರಲ್ಲಿ ಒಳ್ಳೆಯ ಒಂದು ಶುದ್ಧತೆ ಇರಬೇಕು, ರುಚಿ ಇರುವ ಎಲ್ಲ ಬರೋಕ್ಕೆ ಶುರುವಾಗುತ್ತಾಗ. ಅಡಿಗೆ ಮಾಡೋದು ನಮ್ಮ ಹೆಸರಿನ ನಮ್ಮ ಕೈಗಳು, ದೇವತೆಗಳು ಪ್ರವೇಶ ಮಾಡ್ತಾರದೊಳಗೆ. ಅನ್ನಾಭಿಮಾನಿ ಚಂದ್ರಸ್ತು ಕೇಶವಸ್ತತ್ರ ದೇವತಾ, ದೇವರುಗಳು ಪ್ರವೇಶ ಮಾಡ್ತಾರಾದ್ರಿಂದ ಅಡಿಗೆ ಅಂದ್ರೆ ಏನೂ ಅಲ್ಲ. ದನ ತಿಂದ ತಿಂದ್ರೆ ಅಡಿಗೆ ಅಲ್ಲ, ಅದು ಯಜ್ಞ ಅಂತ, ಪಾಕ ಯಜ್ಞ ಅಂತ ಹೆಸರು ಅದಕ್ಕೆ. ಹೆಂಗಸರಿ ಬೇರೆ ಯಜ್ಞ ಹೇಳಲಿಲ್ಲ, ಪಾಕ ಯಜ್ಞ. ಅಡಿಗೆ ಮಾಡೋ ದೊಡ್ಡ ಯಜ್ಞ, ಅದನ್ನ ದೇವರಿಗೆ ನೈವೇದ್ಯ ತಯಾರು ಮಾಡಿಟ್ಟು ಕೃಷ್ಣಾರ್ಪಣ ಅಂತ ಹೇಳಿದ್ರೆ ಆರೋಗ್ಯ ಆಯುಷ್ಯ ಉಳಿತಾರೆ. ಮುಂದೆ ಏನೋ ಸಾಧನೆ ಮಾಡುತ್ತಾರೆ. ಆರೋಗ್ಯ ಒಂದು ಸರಿ ಏನ್ ಸಾಧನೆ ಮಾಡ್ತಾರೆ? ಏನೂ ಇಲ್ಲ. ಸುಮ್ಮನೆ ಮನುಷ್ಯ ಜೀವಚ್ಛವ ಅಂತ ಕರೀತಾರಲ್ಲ, ಹಾಗೆ ಓಡಾಡಲಾರ, ಕೂಡ್ಲಾರ, ನಿಲ್ಲಾರ, ಏನ್ ಮನಿಕೆ ಏನ್ ಪ್ರಯೋಜನ? ಅದರಿಂದ ಹೇಳಿದ್ದನ್ನು ಮಾಡಬೇಕಲ್ಲ. ಆ ಆಫೀಸಿಗೆ ಬರೋದು ಕೆಂಪುಕೋತ ಕೂತ್ಬಿಟ್ರೆ ಏನ್ ಮಾಡ್ತಾನೆ? ಆಗ್ತೀವಿ ಸರ್, ನೀವು ನೀವ್ ಮರ ಇಲ್ಲ ಹೋಗ್ಬಿಡ ಕಡೆ ಅಂತ ಹೇಳ್ತಾರೆ. ನೀವು ಬಂದ ರಿಸೈನ್ ಮಾಡೋ ಹೋಗು ಅಂತ ಹೇಳ್ತಾರೆ ಅಷ್ಟೇ. ಒಂದೇ ದಿವಸ ಏನಾದ್ರು ಕೊಡಬಹುದು, ಅದ್ ದಿವಸ ಅದಾದ ಗತಿ ಏನದಕ್ಕೆ? ಎಷ್ಟೋ ಕ್ರಿಕೆಟ್ ಆಟಗಾರರು ಜಾಸ್ತಿ ತಿಂದು ಹೊಟ್ಟೆ ಕರ್ಕೊಂಡು ಮ್ಯಾಚ್ ಕಳ್ಕೊಂಡು ತನಗೆ ಸಸ್ಪೆಂಡ್ ಹೋದವರು ಇದ್ದಾರೆ. ಎಷ್ಟಾದ ತಿನ್ನಕ್ ಹೋಗಿ, ತಿನ್ನಕ್ ಹೋಗಿ ಮ್ಯಾಚ್ ಹೋಯ್ತು, ದೇಶದ ಮರ್ಯಾದೆನೇ ಹೋಯ್ತು, ತಮ್ಮ ಸೀಟು ಹೋಯ್ತು, ಎಲ್ಲ ಕಳ್ಕೊಂಡವರಿದ್ದಾರೆ. ಅಂದ್ರೆ ಊಟ ಅನ್ನೋದು ಎಷ್ಟು ಸಾಮಾನ್ಯವಾದದ್ದಲ್ಲ, ಅದ್ ಯಾರು ನೋಡ್ಕೋಬೇಕು? ಅದನ್ನ ಅತ್ಯಂತ ಸಮರ್ಥ ನೋಡ್ಕೋಬೇಕು. ಭೀಮಸೇನ ಸಮೋ ನಾಸ್ತಿ, ಅದು ಪರಮಾತ್ಮ ಆವಿಂಗಿ ಹಾಕಿದರೆ ನೀನ್ ನೋಡ್ಕೋಬೇಕು ಇದನ್ನ. ಅದಕ್ಕೆ ರಾಷ್ಟ್ರೀಯವಾಗಿ ಅಷ್ಟನ ಆಯ್ತಲ್ಲ, ಒಬ್ಬರಿಗೆ ಅಗಡಿ ಕೆಮ್ಮು ಕೂಡ ಆಗಲಿಲ್ಲ ಅಂತ ವ್ಯವಸ್ಥೆ. ಕೋಟಿ ಕೋಟಿ ಜನ, ಅದು ಒಂದ್ ದಿವಸ ಎರಡು ದಿವಸ ಯಾಗ ಅಲ್ಲ, ತಿಂಗಳುಗಟ್ಟಲೆ ನಡೀತಂತೆ. ಅಷ್ಟಲ್ಲಿ ಒಂದೇ ಒಂದು ಊಟದಲ್ಲಿ ತಡ ಆಯ್ತು ಇಲ್ಲ, ರುಚಿ ಹೆಚ್ಚು ಕಡಿಮೆ ಇಲ್ಲ, ನೀರಾಯ್ತು ಗಟ್ಟಿ ಆಯ್ತು ಇಲ್ಲ, ಒಂದು ಕಂಪ್ಲೇಂಟ್ ಇಲ್ಲ, ಆರೋಗ್ಯ ಕೆಟ್ಟು ಇಲ್ಲ. ಇದೆಲ್ಲ ಯಾತಕ್ಕೆ ಅಂದ್ರೆ ಭೀಮೋ ಮಹಾನಸಾಧ್ಯಕ್ಷ. ಭೀಮಸೇನ ಅಧ್ಯಕ್ಷತೆಯಲ್ಲಿ ಅಡಿಗೆ ಮನೆ ಅಷ್ಟು ಭದ್ರವಾಗಿತ್ತು. ಭೀಮಸೇನ ಒಂದು ಕಡೆ, ದ್ರೌಪದಿ ಮತ್ತೊಂದು ಕಡೆಗೆ, ಇಬ್ಬರಿಂದ ಅತ್ಯಂತ ಸಮರ್ಥವಾದಂತ ನಿರ್ವಹಣೆ ನಡೆಯಿತು ಅಂತ ಹೇಳುತ್ತಾರೆ. ಆಮೇಲೆ ಕೃಷ್ಣ ಏನ್ ಮಾಡಿದನಂತೆ, ಈ ದನದ ವ್ಯಾಪಾರ ಎಲ್ಲ ಮಾಡಬೇಕಲ್ಲ, ಹಣ ಇಶ್ಯೂ ಮಾಡಬೇಕಲ್ಲ, ಕಾಣಿಕೆ ಕೊಟ್ಟಾಗೆಲ್ಲ ಮದುವೆ ಸಮಾರ ಅದೇ ದೊಡ್ಡ ಗಲಾಟೆ. ಯಾರು ಇಶ್ಯೂ ಮಾಡಬೇಕಂದ್ರೆ ಅಕೌಂಟ್ ಇಟ್ಕೋಬೇಕಲ್ಲ, ಅದನ್ನೆಲ್ಲ ಬಂದ ಉಡುಗೊರೆ ತಗೊಳ್ಳೆ ಕೆಲಸ ಯಾರು ಇಟ್ಕೋಬೇಕು ಅಂತ ಕೇಳಿದ್ರೆ, ಸುಯೋಧನ ಧನಾಧ್ಯಕ್ಷ ಸುಯೋಧನ, ದುರ್ಯೋಧನ ಕರೆ ದುರ್ಯೋಧನ ರಿಸೀವ್ ಮಾಡೋ ಕೆಲಸ ನಿಂದು ಅಂತ ಹೇಳಿಬಿಟ್ನಂತೆ. ಶಾಕ್ ಎಲ್ಲರಿಗೂ, ದುರ್ಯೋಧನಿಗೆ ಒಂದು ಪೋಸ್ಟ್ ಸಿಕ್ತಾಳ, ಕೃಷ್ಣನೇ ಕೊಟ್ಟು ಬಿಟ್ನಂತೆ. ಯಾವ ಖರ್ಚು ಮಾಡೋ ಕುಮಾರ್ಯಾಸ ತಪ್ಪರಿತಾನೆ, ದುರ್ಯೋಧನನಿಗೆ ದಾನ ಮಾಡೋ ಕೆಲಸ ಕೊಟ್ಟ ಕೃಷ್ಣ ಅಂತ ಬರೆದು ಬಿಡ್ತಾನೆ. ದಾನ ಮಾಡೋ ಕೆಲಸ ಕೊಟ್ಟಿಲ್ಲ, ಅದನ್ನು ಕೊಟ್ಟು ಕೃಷ್ಣ ಅವನಿಗೆ ಕೊಡಲಿಲ್ಲ, ಕೊಟ್ಟಿದ್ದು ದುರ್ಯೋಧನೆಗೆ ಕೊಟ್ಟಿದ್ದು ಇಸ್ಕೊಳ್ಳೋ ಕೆಲಸ ಮಾತ್ರ, ಇಸ್ಕೊಳ್ಳೆ ಅಕೌಂಟ್ ಕೊಡದೆ ಹೊರತು ದಾನಗಾರ ಮಾಡೋ ಕೆಲಸ ದಾನ ಕೊಟ್ಟಿದ್ರೆ ಏನ್ ಮಾಡಿದ್ ಬರ್ತಿದ್ದ ಗೊತ್ತಾ? ಅಕಸ್ಮಾತ್ ದಾನ ಮಾಡೋ ಕೆಲಸ ಏನಾದ್ರು ಕೃಷ್ಣ ದುರ್ಯೋಧನ ಕೊಟ್ಟಿದ್ರೆ ಅವನ ಶಕುನಿಗೆ ಅವರಿಗೂ ಕೊಟ್ಟು ನಿಲ್ಲಿಸ್ಬಿಡ್ತಿದ್ದಾರೆ ಒಳಗಡೆ, ಅದೆಲ್ಲ ಆಗ್ತಿರಲಿಲ್ಲ. ಬರೀ ಇಸ್ಕೊಂಡು ಹಾಕೋದಷ್ಟೇ ಅವನಿಗೆ ಕೆಲಸ ಹೊರತು ಬೇರೆ ಅಲ್ಲ. ಅದನ್ನಾದ್ರೂ ಯಾಕೆ ಕೊಟ್ಟ ನಮಗೆ ನಾಳೆ ಗೊತ್ತಾಗುತ್ತೆ. ಕೃಷ್ಣ ಅದಕ್ಕೆ ಕೊಡಬೇಕಾದ ಕೂಡ ಏನ್ ಕೊಟ್ಟರು ಕೃಷ್ಣ ಏನ್ ಮಾಡ್ತಾರೋ ಅದಕ್ಕೆ ಅರ್ಥ ದೇವರು ಮಾಡ್ತಾನೆ ಅಂದಾಗ ಅದಕ್ಕೆ ಎಷ್ಟು ಅರ್ಥ ಇರಬೇಕು? ಯಾಕೆ ಕೊಟ್ಟ ಅಂತ ಹೇಳ್ತಾರೆ. ಬಂದ ದೊಡ್ಡದ ಅತಿಥಿ ರಿಸೀವ್ ಮಾಡೋ ಕೆಲಸವನ್ನ ಅರ್ಜುನಿಗೆ ಕೊಟ್ರಂತೆ. ನಕಲ ಎಲ್ಲ ಕೆಲಸ ಕೊಡ್ತಾ ಹೋಗ್ತಾರೆ, ನಾಳೆ ಹೆಚ್ಚು ನೋಡೋಣಂತೆ. ಕೊನೆಗೆ ಎಲ್ಲ ಮುಗಿತಂತೆ. ಧರ್ಮರಾಜನ್ ಕೃಷ್ಣ ಕೇಳ್ತಾನೆ, ಕೃಷ್ಣ ಧರ್ಮರಾಜ ಎಲ್ಲರಿಗೂ ಕೆಲಸ ಕೊಟ್ಟಾಯ್ತು, ಆದರೆ ನಾನು ಧರ್ಮರಾಜ ನೀನು ಕೇಳ್ತೇನೆ, ನನಗೊಂದು ಕೆಲಸ ಕೊಡು ಮಹಾರಾಜ ಅಂತ ಕೇಳ್ತಾನೆ. ಕೃಷ್ಣ ತಾನು ಕೇಳ, ನನಗೊಂದು ಕೆಲಸ ಕೊಟ್ಟುಬಿಡು, ನಾನು ಬರೀ ಕೂತಿರಬೇಕಾದ ಕೆಲಸ ಬಂದಿಲ್ಲ, ನಾನು ನನಗೊಂದು ಕೆಲಸ ಕೊಡು ಅಂತ ಕೇಳ್ತಾನೆ. ಎಷ್ಟೋ ಜನಗಳು ದೊಡ್ಡವರು ಕೆಲಸ ಮಾಡಿದ್ರೆ ಧನ್ಯವರಾಗಿಬಿಡ್ತೇವೆ ಅಂತ ಅವರ ಅಭಿಪ್ರಾಯ. ಏನು ಕೆಲಸ ಮಾಡದೆ ಹೋದಷ್ಟು ಭಾರಿ ದೊಡ್ಡವರು ಅಂತೇಳಿ ಕೃಷ್ಣ ಹೇಳ್ತಾನೆ. ಇಲ್ಲ, ನಾನು ಕೆಲಸ ಮಾಡಲೇಬೇಕು, ನನಗೊಂದು ಕೆಲಸ ಕೊಡು ಅಂತ ಹೇಳ್ತಾನೆ. ಧರ್ಮರಾಜ ನೀನು ಕೆಲಸ ಕೊಡೋದೇವ್ರೆ, ಎಲ್ಲ ಮಾಡಿಸೋದು ನೀನೆ, ಏನು ಕೆಲಸ ಕೊಡೋದಿಲ್ಲ ಅಂತ ಕೃಷ್ಣ ಏನ್ ಮಾಡಿದನಂತೆ, ತಾನೇ ಆರಿಸ್ಕೊಂಡ್ಬಿಟ್ಟಂತೆ, ಕೆಲಸ ನಾನು ಮಾಡ್ತೇನೆ ಅಂತೇಳಿ. ಅದೇನು ಅಂಬೋದು ನಾಳೆ ನೋಡೋಣ. ಕೃಷ್ಣ ಏನ್ ಆರಿಸಿಕೊಂಡಾಗ ನಮಗೆ ಏನೇನೋ ತಲೆ ಹೊಡಿತಾ ಇರುತ್ತದೆ, ಆದ್ರೆ ಕೃಷ್ಣ ಏನ್ ಆರಿಸಿಕೊಂಡ? ಕೃಷ್ಣನಂತಹ ಕೃಷ್ಣ ಯಾಕೆ ಕೃಷ್ಣ ಅಂತ ಗೊತ್ತಾಗೋದು ಅದರಿಂದನೇ. ಇವತ್ತು ಏನೋ ಕಥೆಗಳೇ ಕೃಷ್ಣ ದೊಡ್ಡವನು ಮಾಡೋದಲ್ಲ, ಕೃಷ್ಣ ನಿಜವಾಗ್ಲೂ ಎಷ್ಟು ದೊಡ್ಡವನು ಅಂತ ಹೇಳೋದಕ್ಕೆ ಆತನ ಮಾತು ಮಾತುಗಳಲ್ಲಿ ಕೃತಿ ಕೃತ್ಯಗಳಲ್ಲಿ ನಮ್ಗೆ ಉತ್ತರ ಸಿಗ್ತಾ ಇದೆ. ಮುಂದೆ ರಾಶಿಯಾಗ ಹೇಗೆ ನಡೆಯಿತು, ಅಗ್ರಪೂಜೆ ಕೃಷ್ಣನಿಗೆ ಹೇಗೆ ನಡೆಯಿತು ಎಂಬುದನ್ನೆಲ್ಲ ನೋಡ್ತಾ ನಾಳೆ ದಿವಸ ಈ ಪ್ರವಚನ, ಈ ಬಾರಿಯ ಪ್ರವಚನ ಮಾಡಲಿಕ್ಕೆ ನಾಳೆಗೆ ಮಂಗಳವಾಗುತ್ತೆ ಅಂತ ತಿಳಿಸಿ ಅದರಲ್ಲಿ ಏನೇನು ಹೇಳಬೇಕು ಅಂತ ಹೇಳುತ್ತೇನೆ. ಮತ್ತೆ ಇವತ್ತೊಂದು ಪ್ರಕಟಣೆ ಉಂಟು, ಪೂರ್ಣ ಪ್ರಜ್ಞಾ ದರ್ಶನ ಅಂತ ಪುಸ್ತಕ ಏನು ಬಂದಿದೆಯಲ್ಲ, ಎಲ್ಲ ನೋಡಿದ್ದೀರಿ ಈಗಾಗಲೇನೆ. ಅದಕ್ಕೆ ಆಚಾರ್ಯರ ಬಗ್ಗೆ ಜನಗಳಿಗೆ ತಿಳುವಳಿಕೆ ತುಂಬಾ ಕಡಿಮೆ ಇದೆ. ಅದರಲ್ಲೂ ಕೂಡ ಮಾಧ್ವರು ಹಂಚಿಕೊಳ್ಳೋರಿಗೆ ಮಧ್ವಾಚಾರ್ಯ ಬಗ್ಗೆ ಏನೂ ಗೊತ್ತಿಲ್ಲ, ಅಷ್ಟು ಕಡಿಮೆ ಇದೆ. ಆ ಕೊರತೆ ತುಂಬಿಸಬೇಕು ಅಂತ ಪುಸ್ತಕ ಮಾಡಿರೋದು. ಆ ಪುಸ್ತಕ ಜನ ಓದ್ಬೇಕು, ತಗೊಂಡಿದ್ದು ತಗೊಳ್ತಾರೆ, ಅದು ಓದೋ ಅಭ್ಯಾಸ ತುಂಬಾ ಜನಕ್ಕೆ ಇರೋದಿಲ್ಲ. ಅದನ್ನು ಓದ್ಬೇಕು, ಅದು ಚಿಕ್ಕವರು ಓದ್ಬೇಕು ಅದು ಕೂಡ. ಅದಕ್ಕೋಸ್ಕರ ನಮ್ಮ ಪ್ರತಿಷ್ಠಾನ, ನಮ್ಮ ಸಂಶೋಧನಾ ಪ್ರತಿಷ್ಠಾನ ವ್ಯವಸ್ಥೆ ಮಾಡಿದೆ. ಮುಂದಿನ ಮಧ್ಯಾಹ್ನದಿಂದ ಅದರಲ್ಲಿ ಈ ಶಾಲಾ ಕಾಲೇಜು ಪರೀಕ್ಷೆ ಮಾಡೋ ಹಾಗೆ 3 ಗಂಟೆಯ ಪ್ರಶ್ನೆ ಪತ್ರಿಕೆ ಒಂದು ಪರೀಕ್ಷೆ ಮಾಡಿಬಿಟ್ಟು ಅದರಲ್ಲಿ ಫಸ್ಟ್ ಯಾರು ಬರ್ತಾರೋ ಅವರಿಗೆ 10,000 ರೂಪಾಯಿ ಬಹುಮಾನ ಫಸ್ಟ್ ಬಂದವರಿಗೆ, ಸೆಕೆಂಡ್ ಬಂದವರು 7,500, ಥರ್ಡ್ ಬಂದವರು 5,000 ರೂಪಾಯಿ, ಅದರ ಅನಂತರ 10 ಜನಕ್ಕೆ 1,000 ರೂಪಾಯಿ ಅಂತೆ ಪ್ರೈಸ್ ಕೊಡೋ ವ್ಯವಸ್ಥೆ. ಮುಂದಿನ ಮಧ್ಯಾಹ್ನ ಈ ಸರ್ತಿ ಟೈಮ್ ತುಂಬಾ ಶಾರ್ಟ್ ಇರೋದ್ರಿಂದ ತುಂಬಾ ಜನಕ್ಕೆ ಓದಲಿಕ್ಕೆ ಟೈಮ್ ಆಗೋದಿಲ್ಲ. ಮುಂದಿನ ಮಧ್ಯಾಹ್ನದಿಂದ ಆ ವ್ಯವಸ್ಥೆ ಮಾಡುತ್ತೆ, ಪ್ರತಿಯೊಬ್ಬರು ಅದು ಉಪಯೋಗ ಮಾಡ್ಕೋಬೇಕು. ಅದಕ್ಕೆ ಅರ್ಹತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾತ್ರ, ಬೇರೆಯವರಿಗೆಲ್ಲ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮಾತ್ರ ಅಂತ ಅವಕಾಶ ಉಂಟು. ಅವರು ಅದನ್ನು ಓದಿದ್ರೆ ಎಷ್ಟೋ ಜನ ಗುಲ್ಬರ್ಗಲ್ಲಿ ಶುರು ಮಾಡಿಬಿಟ್ಟಿದ್ದು ಒಳ್ಳೆ ಕೇಂದ್ರ ಮಾಡ್ತಾರೆ ಕಾಲೇಜು ಹುಡುಗರೆಲ್ಲ ಕೂಡ. ಅವ್ರು ಹೇಳಿದೆ, ನೀವು ಬರೀ ಪ್ರೈಸ್ ಕೊಡೋದಲ್ಲ, ನೀವು ಸರಿಯಾಗಿ ಓದಿದ್ರೆ ಇನ್ನೂ ಏನಾದರೂ ಜೊತೆ ಕೊಡ್ತೀವಿ ಅದ್ರ ಬಗ್ಗೆ. ನಿಮ್ಮ ಅನೇಕರು ಒಂದು ವಿಷಯ ನೋಡಿ, ನಮ್ಮ ಪ್ರತಿಷ್ಠಾನ ಅನೇಕ ಕಾರ್ಯಕ್ರಮ ಹಾಕೊಂಡಿದೆ, ಅನೇಕ ಕಾರ್ಯಕ್ರಮ. ಅದರಲ್ಲಿ ಒಂದು ಕಾರ್ಯಕ್ರಮ ಮಧ್ವವಿಜಯವನ್ನು ಪೂರ್ತಿ ಬಾಯ್ಪಾಠ ಯಾರು ಒಪ್ಪಿಸ್ತಾರೆ ಅವ್ರಿಗೆ 5,000 ರೂಪಾಯಿ ಬಹುಮಾನ ಕೊಡೋದು ಅಂತ ಹಾಕಿದೆ. ಅದು ಹಾಕೊಂಡು 5-6 ವರ್ಷ ಆಯ್ತು. ಹೋಗ್ತಾ ಹೈದರಾಬಾದ್ ಹೋದಾಗ ಏನಾಯ್ತು, ಇಬ್ರು ಹುಡುಗರು ಬಂದರು, ದಾರಿ ಬಡವರು ಪಾಪ. ಆಚಾರ್ಯರು ಹೇಳಿದ್ರಿ, ಸುಮಧ್ವಜ ಒಪ್ಪಿಸಿಬಿಡ್ತೇವೆ ನಾವು, ಈಗ ಕಲ್ತಿದ್ದೇವೆ ಅಂತ ಹೇಳಿದ್ರು. ಚಿಕ್ಕ ಹುಡುಗರು ಪಾಪ, ಇನ್ನು 9th ಕ್ಲಾಸ್ 10th ಕ್ಲಾಸ್ ಅಷ್ಟೇನೆ. ಅವಾಗ ಏನ್ ಒಪ್ಪಿಸ್ತಾರೆ ಹುಡುಗರು ನೋಡೋಣ ಅಂತ ಹೇಳಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಆಶ್ಚರ್ಯ, ಸಂಧ್ಯಾ ಒಂದು ಮಂತ್ರ ಹೇಳ ಹಾಗೆ, ವಿಷ್ಣು ಸಹಸ್ರನಾಮ ಹೇಳ ಹಾಗೆ, ಇಡೀ 1008 ಶ್ಲೋಕನ ಸರ ಹೇಳ್ತಾರೆ. ಎಲ್ಲಿ ಕೇಳಿದ್ರಲ್ಲಿ ಏ ಅಷ್ಟಾಶ್ಚರ್ಯ, ನಾವು ಭಾರಿ ಬಡವರು, ನಮ್ಗೆ ಕೊಟ್ಟ ಏನೋ ಉಪಯೋಗ ಆಗುತ್ತೆ ಅಂತ ಕಷ್ಟಪಟ್ಟು ಕಲ್ತಿದ್ದೀವಿ ಅಂತ ಹೇಳ್ತಾರೆ. ಅದು ಎಷ್ಟು ಕಷ್ಟ ಇದೆ, ಒಂದು ಪೈಸೆ ಬರೋದಂದ್ರೆ ಸಾಮಾನ್ಯ ಅಲ್ಲ, ಅದು ಆಶ್ಚರ್ಯ ಆಗಿರುತ್ತೆ ನನಗೆ. ಆಯ್ತು, ಇಬ್ಬರಿಗೂ ಅಣ್ಣ ತಮ್ಮ ಇಬ್ಬರು ಕೂಡ 1 ವರ್ಷ ಡಿಫರೆನ್ಸ್ ಇಬ್ಬರಿಗೂ, ಅಷ್ಟು ಚೆನ್ನಾಗಿ ಒಪ್ಪಿಸಿದ್ರು. ಅವ್ರಿಗೆ ಕೊಟ್ಟಿವಿ, ಆಮೇಲೆ ಹೇಳಿದ್ವಿ ಬರೀ ಇಷ್ಟೇ ಯೋಚನೆ ಮಾಡಬೇಡ್ರಿ, ನೀವು ಎಷ್ಟು ಓದ್ತೀರ ಅಲ್ಲಿವರೆಗೂ ಪ್ರತಿಷ್ಠಾನದಿಂದ ಓದಿಸ್ತೇವೆ ಅಂತ ಹೇಳಿ. ಪ್ರತಿ ವರ್ಷ ಕೂಡ ನಿಮಗೆ ನಾವು ದುಡ್ಡು ಕೊಡ್ತೇವೆ. ಅದಕ್ಕೆ ನೀವು ಎಲ್ಲ ಯಾವ ಕೋರ್ಸ್ ಓದಿದ್ರು ಕೂಡ ಮೆಡಿಕಲ್ ಕಿದ್ದುಕೊಳ್ಳಕ್ಕಾಗೋದಿಲ್ಲ, ನಮ್ಮ ರೇಸ್ ಅಷ್ಟು ಬೆಳೆದಿಲ್ಲ. ಆದ್ದರಿಂದ ಮೆಡಿಕಲ್ ಇಂಜಿನಿಯರಿಂಗ್ ಹಿಂಗಲ್ಲ, ಯಾವುದೇ ಒಂದು PG ಕೋರ್ಸ್ ಓದೋವರೆಗೂ ಕೂಡ ಪ್ರತಿಷ್ಠಾನ ದುಡ್ಡು ಕೊಡ್ತೇವೆ. ಭಾರಿ ಬಡವರು ಪಾಪ. ಅಂತ ವ್ಯವಸ್ಥೆ ಮಾಡೋದು ಉದ್ದೇಶ ಏನಂತ ಕೇಳಿದರೆ, ಒಂದು ಲೌಕಿಕ ಸಹಾಯ, ಇನ್ನೊಂದು ಅದೇನು ಓದ್ತಾರಲ್ಲ, ಇವತ್ತೇನೋ ದುಡ್ಡು ಓದ್ದಾಗುತ್ತೆ, ನಾಳೆ ದೊಡ್ಡ ಆಸ್ತಿ ಅದು ಒಂದು. ಆದರೆ ವಯಸ್ಸಾಗ ಒಂದು ಶ್ಲೋಕ ಕಲಿಯಲಿಕ್ಕಾಗೋದಿಲ್ಲ ವಯಸ್ಸಾದ ಮೇಲೆ. ಎಷ್ಟೋದಾರೆ ಹೇಳ್ತಾರೆ ನಾವು 5-6 ವರ್ಷ ವೃಕ್ಷ ಸಾಧನೆ ಮಾಡ್ತೀರಿ, ಒಂದು ಶ್ಲೋಕರು ಬಾಯಿ ಬರೋದಿಲ್ಲ ಅಂತ ಹೇಳ್ತಾರೆ. ಪಾಪ ಏಜ್ ಮೇಲೆ ಹೋಗ್ಬಿಟ್ಟಿದೆ, ಬರೋದಿಲ್ಲ. ಆ ಏಜ್ ಅಲ್ಲಿ ಏನ್ ಬರುತ್ತಲ್ಲ, ಒಂದು ಕೋಟಿ ದುಡ್ಡು ಹೋಗುತ್ತೆ, ಕಲ್ತು ಜ್ಞಾನ ಹೋಗೋದಿಲ್ಲ, ಶಾಶ್ವತ ಉಳ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಚಿಕ್ಕವರಿಗೆ ಅಂತ ವ್ಯವಸ್ಥೆ ಮಾಡಿದೆ. ಇನ್ನು ಅನೇಕ ಅಂತ ವ್ಯವಸ್ಥೆಗಳು ಉಂಟು. ವೃದ್ಧ ವಿದ್ವಾಂಸರಿಗೆ ಒಂದು ಮಾಸಿಕ ಗೌರವಧನ ಕೊಡ್ತಕ್ಕಂಥ ವ್ಯವಸ್ಥೆ. ಈಗಾಗಲೇ 23 ಜನಕ್ಕೆ ತಿಂಗಳು 500 ರೂಪಾಯಿ ಅಂತ ಕೊಡ್ತಾ ಇದ್ದೇವೆ. ಅದರ ಅಂತ ಅನೇಕ ಇನ್ನೂ ಹರಿಗತಾನುಸಾರ ಪೂರ್ತಿ ಒಪ್ಪಿಸ್ತಕ್ಕಂಥ ಮಹಿಳೆಯರಿಗೆ ಅದು ಕೂಡ ಅಷ್ಟೇನೆ, ಅವರಿಗೆ ವಿಶೇಷ ಬಹುಮಾನ ಕೊಟ್ಟು ಇಟ್ಟಿದೆ. ಅದೇ ರೀತಿಯಲ್ಲಿ ಗೀತಾ ಭಗವದ್ಗೀತಾ ಪೂರ್ತಿ ಒಪ್ಪಿಸೋರಿಗೆ ಬಹುಮಾನ ಇಟ್ಟಿದೆ. ಈಗ ಆಚಾರ ಚರಿತ್ರೆ ಬಗ್ಗೆ ಇಟ್ಟಿದೆ. ಅಂತ ಅನೇಕ ಸ್ಕೀಮ್ಗಳ ಬಗ್ಗೆ ಒಂದು ಪಾಂಪ್ಲೇಟ್ ಕೂಡ ಮಾಡಿದೆ. ಶ್ರೀಯುತ ಗುರುರಾಜರಾಯರು ಏನು ಪ್ರವಚನ ಮಾಡಿಸ್ತಾ ಇದ್ದಾರೆ, ಅವರು ಒಳ್ಳೆ ಸುಂದರವಾದ ಪಾಂಪ್ಲೇಟ್ ಮಾಡಿಸಿದ್ದಾರೆ, ನಮ್ಮ ಒಂದು ಪ್ರೋಚರ್ ಮಾಡಿಸಿದ್ದಾರೆ, ಅದು ಕೊಡೋ ವ್ಯವಸ್ಥೆ ಮಾಡಿದೆ. ಅದು ಆಸಕ್ತರನ್ನು ಉಪಯೋಗ ಮಾಡಿಕೊಳ್ಬಹುದು. ಯಾತಕ್ಕೆ ಹೇಳಿದೆ ಅಂದ್ರೆ ನಮ್ಮ ಸಮಾಜ ಬರೀ ಮಾತಿನಿಂದ ಒಂದು ಸಮಾಜ ಉದ್ದಾರ ಆಗೋದಿಲ್ಲ, ಅದಕ್ಕೊಂದು ವ್ಯವಸ್ಥೆ ಮಾಡಬೇಕೇನೋ. ವ್ಯವಸ್ಥೆ ಮಾಡದೆ ಹೋದರೆ ಸುಮ್ಮ ಸಮಾಜದ ಆಸ್ತಿ ಅಂದ್ರೆ ಚಿಕ್ಕ ಹುಡುಗರುಗಳು ಶಾಲಾ ಕಾಲೇಜು ಹಂತದಲ್ಲಿ ಏನು ಓದ್ತಾರೆ ಅವರು ಏನ್ ತಿಳಿತಾರೆ, ಆ ಜೀವನದ ಎಷ್ಟು ಜನಕ್ಕೆ ಮುಟ್ಟುತ್ತೆ ಗೊತ್ತಾದ. ಒಬ್ಬ ವಿದ್ಯಾರ್ಥಿ ಸರಿಯಾಗಿ ಓದ್ದ ಅಂತ ಕೇಳಿದ್ರೆ 100 ಜನಕ್ಕೆ ಅದನ್ನು ಮುಟ್ಟಿಸೋ ಶಕ್ತಿ ಅವರಿದೆ. ಅನೇಕರು ಇವತ್ತು ಓದ್ದವರಿಗೆ ಹೇಳ ಸಾಮರ್ಥ್ಯ ತಿಳಿಸೋ ವಯಸ್ಸು ಎಲ್ಲ ಮೀರಿ ಹೋಗ್ಬಿಟ್ಟಿರುತ್ತೆ. ಅದು ಪ್ರಯೋಜನಕ್ಕೆ ಬರುತ್ತೆ. ಹೆಚ್ಚು ಬರೋರು ಕಡಿಮೆ, ಚಿಕ್ಕ ವಯಸ್ಸಿನವರು ಬಹಳ ಉಪಯುಕ್ತವಾದ್ದರಿಂದ ಅಂತ ಅನೇಕ ಯೋಜನೆಗಳನ್ನು ಹಾಕಿದೆ. ಅದರ ಪ್ರಯೋಜನವನ್ನು ಪಡೆಯಬೇಕು, ಅದನ್ನು ಪಾಲ್ಗೊಳ್ಳುವ ಇಚ್ಛೆ ಇದ್ದವರು ಪಾಲ್ಗೊಳ್ಳಬಹುದು ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮುಗಿಸೋಕ್ಕಿಂತ ಮುಂಚಿತವಾಗಿ ಒಬ್ಬರು ಬನ್ನೂರು ರಾಮಚಂದ್ರರಾಯರು ಅಂತಕ್ಕಂಥವರು ಸುಮಧ್ವವಿ ಅನುಮಧ್ವ ವಿಜಯವನ್ನ ಇಂಗ್ಲಿಷ್ನ ಅನುವಾದ ಮಾಡಿದ್ದಾರೆ. ಆ ಪುಸ್ತಕದ ಪ್ರಯೋಜನ ಕೂಡ ಪಡೆಯಬಹುದು ಅಂತ ಹೇಳೋದಕ್ಕೆ ಅವರು ತಿಳಿಸಿದ್ದಾರೆ. ಅದನ್ನು ಹೇಳಿದ್ದೇನೆ. ನಾಳೆ ಸಕಾಲಕ್ಕೆ ಪ್ರಾರಂಭವಾಗಿ ಈ ಪ್ರವಚನ ಈ ಬಾರಿ ಮಂಗಳವಾಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ಪ್ರವಚನ ನಾಳೆ ಬೇಗ 6:00 ಶುರು ಮಾಡಿ, 6:00 ಶುರು ಮಾಡಿ ಎಂಟರ ಒಳಗಡೆ, ತುಂಬಾ ಜನ ದೂರ ಹೋಗಲು ಹೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮಾಡ್ತೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಾ